ಮೊದಲಾದವರೆಲ್ಲ ಅಲ್ಲಿದ್ದರು. ಅನ್ನೇ ಉಕ್ತೇಭ್ಯೋ ಅನ್ನೇ ಉಪ ಋತ್ವಿಜ ಇತ್ಯರ್ಥ. ಋತ್ವಿಕಗಳು ಉಳಿದವರೆಲ್ಲ ಉಪ ಋತ್ವಿಕಗಳು, ಋತ್ವಿಕಗಳಿಗೆ ಸಹಕಾರ ಮಾಡತಕ್ಕಂಥವರಾಗಿ ಅವರಿದ್ದರು. ವಿಶ್ವಾಮಿತ್ರಂ ಹಿ ಏತದಹಃ ಶಂಶಿಷ್ಯಂತಂ ಇಂದ್ರಃ ಉಪನಿಷಸಸಾದ ಇತ್ಯತ್ರ ಏತದಹಃ ಶಂಶಿಷ್ಯಂತಮಿತಿ ಪದತಾತ್ಪರ್ಯಮಃ ಬೃಹತಿ ಸಹಸ್ರಮಿತಿ. ಅಲ್ಲೇನಿದೆ, ಅಹಶಂಶಿಷ್ಯಂತಂ ಅಂತಿದೆ. ಅಹಶಂಶಿಷ್ಯಂತಂ ಅಂದ್ರೆ ಏನು ಅಂದ್ರೆ ಬೃಹತಿ ಸಹಸ್ರವನ್ನು ಹೇಳ್ತಾ ಇದ್ದಂತಹ ಅಂತ ಅರ್ಥ. ಇಂದ್ರಃ ಉಪನಿಷಸಸಾದ ಇತಿ ಸಪ್ತಮ್ಯಂತೆ ಸಪ್ತಮ್ಯಂತಂ ಪದಂ ಇತಿ ಅಭಿಪ್ರೇತ್ಯ ನಿಶಸಸಾದ ಇತ್ಯತ್ರ ನೀ ಸಹ ಸಸಾದ ಇತಿ ಪದವಿಭಾಗಂ ಅಭಿಪ್ರೇತ್ಯ ಸ ಇತಿ ಕರ್ತೃಪದಂ ವ್ಯಾಚಷ್ಟೇ ವಾಯುನಾ ಇತಿ. ಉಪ ನಿಶ ಸಸಾದ ಉ ಒಂದು ನೀ ಒಂದು ಸಹ ಸಸಾದ ಅಂತ ಬದುಕೋಬೇಕು. ಸಸಾದ ಅಂತಿದೆಯಲ್ಲ ಸಹ ಉಪನಿಷಸಸಾದ ನೀ ಸಹ ಸಸಾದ ಪದವಿಭಾಗ ಅಭಿಪ್ರೇತ್ಯ ಸ ಇತಿ ಕರ್ತೃಪದಂ ವ್ಯಾಚಷ್ಟೇ ವಾಯುನಾ ಇತಿ. ಏನ್ ಹಾಗಂದ್ರೆ ಸ ಇಂದ್ರ ಉಪನಿಷಸಸಾದ ಇತಿ ಪ್ರಥಮಾಂತಂ ಪದಂ ಅಭಿಪ್ರೇತ್ಯ ವ್ಯಾಚಷ್ಟೇ ಆವಿಷ್ಟ ಇತಿ. ಪ್ರಥಮಾಂತ ಪದ ಮಾಡ್ಕೊಳ್ಳೋದು ಒಂದು, ಸಪ್ತಮ್ಯಂತ ಪದ ಮಾಡ್ಕೊಳ್ಳೋದು ಒಂದು. ಸಪ್ ಇಂದ್ರೇ ಉಪನಿಷಸಾದ ಅಂತ ಹೇಳಿದಾಗ ಇಂದ್ರನಲ್ಲಿ ಸೇರಿ ಅಂತ ಅರ್ಥ. ಇಂದ್ರ ಉಪನಿಷಸಾದ ಅಂತ ಇಂದ್ರ ಪ್ರಥಮ ವಿಭಕ್ತಿ, ಅದು ಪ್ರಥಮ ವಿಭಕ್ತಿಯಲ್ಲಿ ಇಂದ್ರನು ಅಂತ ಅರ್ಥ. ಸಪ್ತವಿಭಕ್ತಿ ಇಂದ್ರನೊಳಗೆ ಅಂತ ಅರ್ಥ. ಅದೆರಡಕ್ಕೆ ಅರ್ಥದ ವ್ಯತ್ಯಾಸ ಏನು ಅಂದ್ರೆ ಹೇಳ್ತಾರೆ, ಆವಿಷ್ಟ ಇತಿ ಸಪ್ತಮ್ಯರ್ಥದಲ್ಲಿ ಏನು ತಾತ್ಪರ್ಯ ಅಂದರೆ ಇಂದ್ರನಲ್ಲಿ ಅಂತ ಹೇಳಿದ್ರೆ ಇಂದ್ರನೊಳಗೆ ಆವೇಶ ಮಾಡಿ ಅಂತ ಅರ್ಥ. ಉಪನಿಷಸಸಾದ ಇತ್ಯತ್ರ ಉಪ ಇತ್ಯ ಉಪಸರ್ಗ ತಾತ್ಪರ್ಯಮಃ ಶಂಸ ಇತಿ ಉಕ್ತ್ವಾ ಇತಿ. ಉಪ ಅಂತ ಪದ ನಿಶಸಸಾದ ಕುತ್ಕೊಂಡ್ರು ಅಂತ ಅರ್ಥ. ಉಪ ಅಂದ್ರೆ ಹತ್ತಿರ ಅಂತ ಅರ್ಥ. ಅದೇನು ತಾತ್ಪರ್ಯ ಅಂದರೆ ಶಂಸ ಇತಿ ಹತ್ರ ಹೇಳೋದು ಶಂಸ ಇತಿ ಆಧಾರಪೂರ್ವಂ ನಿಶಸದನಮೇ ಉಪನಿಷದನಮಿತಿ ಭಾವ. ಶಂಸ ಅಂತ ಆಧಾರಪೂರ್ವಕವಾಗಿ ಹೇಳಿದ್ದೆ ಉಪನಿಷತ್. ತುಂಬ ಹತ್ರ ಕೂತಾಗ ಏನೋ ಹೇಳೋದಕ್ಕೆ ಬಂದಿದ್ದಾರೆ, ಬಹಳ ಬೇಕಾದವರು ಅಂತ ಅರ್ಥ ಬರೋ ಹಾಗೆ ಅವ್ರ ಹತ್ರ ಕೂತ್ಕೊಂಡು ವಿಶ್ವಾಮಿತ್ರರೇ ನೀವು ಹೇಳಿ ಅಂತ ಹೇಳಿದ್ರು. ಸಹ ಅನ್ನಮಿತಿ ಅಭಿಪ್ರಾಯ ಅಭಿವ್ಯಾಹೃತ್ಯ ಇತ್ಯಸ್ಯ ಅರ್ಥ ಇದಾವ ಅನ್ನಮಿತಿ. ಅವರು ಸುಮ್ಮನೆ ಹೇಳಲಿಲ್ಲ, ಏನಂತ ಹೇಳಿದ್ರು ಇದಮನ್ನಂ ಅಂತ ಹೇಳಿ ಹೇಳಕ್ಕೆ ಶುರು ಮಾಡಿದ್ರು. ಇದು ನಿಮಗೆ ನೈವೇದ್ಯ ಅಂತ ಅರ್ಥ. ಇದಮ ಯಾವುದು ಬೃಹತಿ ಸಹಸ್ರ ಇದಮನ್ನಂ ತವ ಇತಿ ಅಥ ಇತಿ ಅನ್ವಯ ಇದಂ ತವ ಅದು ಮಂತ್ರದ ಅನ್ನ ಇದ್ದಾಗಲೆಕ್ಕ. ಈ ಅನ್ನ ಭೌತಿಕ, ಆ ಅನ್ನ ಮಂತ್ರದ ಅನ್ನ ಇದ್ದ ಬೃಹತಿ ಸಹಸ್ರ. ಎಲ್ಲದರ ಮಹತ್ವನ ತಿಳ್ಕೊಂಡಾಗ ಭಾರಿ ಮಹತ್ವ ಬರುತ್ತೆ. ಇದಂ ತವ ಅನ್ನಮಿತಿ ವಚನಾಂತರಮಿತ್ಯರ್ಥ ಇತಿ ವಚನ ಮುಕ್ತ್ವಾ ಇತಿ ಯಾವತ್ ಅಭಿಶಸಂಸ ಇತಿ ಅನ್ವಯಂ ಅಭಿಪ್ರೇತ್ಯ ತಸ್ಯ ಅರ್ಥದ್ವಯ ಮುಕ್ತ. ಅದಕ್ಕೆ ಅಭಿಶಸಂಸ ಅಂತ ಒಟ್ಟಿದ್ಕೊಳ್ಳಾದಾಗ ಯಜ್ಞಾಂಗತ್ವೇನ ಭಕ್ತಿತಃ ಅಂತ ಅರ್ಥ. ಶಶಂಸ ಅಂದರೆ ಪ್ರಶಂಸೆ ಮಾಡಿದರು, ಅಭಿ ಅಂದರೆ ಬರಿ ಭಕ್ತಿಯಿಂದ ಮಾಡಿದರು, ಅದು ಕೂಡ ಯಜ್ಞದ ಅಂಗತ್ವೇನ ಮಾಡಿದರು. ಸಾಮಾನ್ಯವರು ಬೇರೆ, ವಿಶೇಷವಾದ ಕಾರ್ಯಕ್ರಮಕ್ಕೆ ಕರೆದಾಗ ಅದರ ಅಂಗವಾಗಿ ಮಾತಾಡೋದು ಬೇರೆ, ಯಜ್ಞಾಂಗವಾಗಿ ವಿಶೇಷ ರೀತಿಯಲ್ಲಿ ಸ್ತೋತ್ರ ಮಾಡಿದರು. ಹೌದೌದು, ಆಹಾರ ಅಂತಾನೆ ಹೇಳ್ತೇವೆ. ಉದಾಹರಣೆಗೆ ಸುಮ್ಮನೆ ಬಳಸ್ತಿರ್ತಾರೆ, ಮತ್ತೆ ಅದು ಒಳ್ಳೆ ಮಾತಾಡ್ಕೊಂಡು ಬಿಡಿಸ್ತಾರೆ. ಎಷ್ಟು ವ್ಯತ್ಯಾಸ ಇರುತ್ತೀಗ ಆಹಾರದ ಜೊತೆ ಏನು ಸೇರುತ್ತೀಗ ಮಾತು. ಕೆಲಸ ಏನಾಯ್ತು ಅಂದ್ಬಿಟ್ಟು ಕೊನೆಗೆ ಹೇಳ್ತಾರೆ, ನಿಮ್ಗೆ ಏನೂ ಇಲ್ಲ ಕೊನೆ, ಒಳ್ಳೆ ಮಾತಾದರೂ ಆಡಿ ಉಪಯುಕ್ತನೇ ಹೇಳ್ತಾರೆ. ಒಂದು ಮನೆಯೊಳಗೆ ಹೋದರೆ ಸಜ್ಜನ ಮನೆಯೊಳಗೆ ಏನಿರುತ್ತೆ ಅಂತ, ಬಹಳ ಸಂಪತ್ತು ಇಲ್ಲದೆ ಹೋದರೂ ಕೂಡ ಏನಿರುತ್ತೆ, ಒಳ್ಳೆ ಮಾತಾದ್ರೆ ಇರುತ್ತೆ ಕೊನೆ ಪಕ್ಷ ಅಂತ ಹೇಳ್ತಾ. ಮಾತಿನಲ್ಲಾರೆ ಹೇಳಬಾರ್ದಾಗಿತ್ತ ಅಂತ ಹೇಳ್ತಾರಲ್ಲ ಆ ಥರ. ಅದು ಸೇರಿ ಇದು ಸೇರಿಬಿಟ್ರೆ ಯಜ್ಞನೂ ಮಾಡ್ತಾ ಬರುತ್ತೆ ಸಹ ಹೇಳಿದ್ರಿಂದ ಒಳ್ಳೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಪದಾರ್ಥಗಳನ್ನ ಬಡಿಸ್ತಾ ಒಳ್ಳೊಳ್ಳೆ ಮಾತಾಡ್ತಾರೆ ಏನಾಗುತ್ತಾಗ ಮಾರಿಯನ್. ಅದಕ್ಕೆ ಆಧಾರವಿಲ್ಲದ ಅಮೃತ ಅನ್ನ ಬೇಕು. ಆಧಾರ ಯಾವುದ್ರಲ್ಲಿ ತೋರಿಸ್ಬೋದು ನಾವು, ಮಾತಿನಲ್ಲಿ ಹಾಕುವ ಶೈಲಿಯಲ್ಲಿ ತೋರ್ಸಕ್ಕೆ ಬರುತ್ತೆ. ಇಲ್ಲದ ಹೋದೇ ಇದು ಭಿಕ್ಷುಕರಿಗೆ ಹಾಕ್ತಾ ಹಾಕ್ತಾರೆ, ಧೃತರಾಷ್ಟ್ರ ಇದರ ಹೇಳಿದ್ರು ಗೃಹಪಾಲವ ತಾಯಿಗೆ ಹಾಕ್ತಾ ಹಾಕ್ತಾರೆ ಗೊತ್ತಲ್ಲ ನಿನಗೆ ಅಂತ ಅದೆಲ್ಲ ಅರ್ಥ ಮಾಡ್ಕೊಂಡು ಹಾಕೋದ್ರೊಳಗೆ ಮಹತ್ವ ಇದೆ. ಕೆಲವು ಒಳ್ಳೆ ಮಾತು ಇದು ಹೊಟ್ಟೆ ತುಂಬಿತು ಅಂತ ಹೇಳ್ತಾರೆ, ಪದ್ಧತಿ ಇದೆ, ಈ ಮಾತುಗೇಡೆ ಹೊಟ್ಟೆ ತುಂಬೋಯ್ತು ಅನ್ನೋ ಮಾತನ್ನು ಆಡ್ತಾರೆ. ಇದ್ರ ಸ್ತೋತ್ರ ಅಂಬುದು ದೇವರಿಗೆ ಈ ಅನ್ನ ಕೊಡೋ ಸಾಧ್ಯತೆ ಇದೆ ಯಾರಿಗಾದ್ರೂ ಕೂಡ, ಇದು ಪರಿಪೂರ್ಣ ಬೇಕೇ ಇಲ್ಲ. ಸೊ ಸ್ತೋತ್ರನೇ ನಿಜವಾದ ಅನ್ನ. ದೊಡ್ಡವ್ರ ಮುಂದೆ ಏನು ಹೇಳ್ಬೋದು, ನಾವು ಸ್ತೋತ್ರ ಮಾಡೋದೇ ದೊಡ್ಡ ಅನ್ನ ಅಂತ ಹೇಳೋದಕ್ಕೆ ನಿದರ್ಶನ ಇದೆ. ಯಜ್ಞಾಂಗತ್ವೇನ ಭಕ್ತಿತಃ ಇತಿ ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ ಇತ್ಯಸ್ಯ ತಾತ್ಪರ್ಯ ಮಾಹಾತ ಶ್ರುತ್ವಾ ಇತಿ ಸವಾರುಷೇ ದ್ವಿತೀಯಂ ಶಂಸಾ. ಎರಡನೇ ಸರ್ತಿ ಹೇಳಿ ಅಂತ ಹೇಳಿದರು. ಒಂದು ಸರ್ತಿ ಆಯಿತು, ಪ್ರಯೋಜನ ಇನ್ನೊಂದು ಸರಿ ಹೇಳಿ ಅಂದರು. ಇತ್ತೇ ತತ್ ವ್ಯಾಚಷ್ಟೇ ದ್ವಿತೀಯ ವಾರಮಿತಿ ಪ್ರೀತ್ಯೈ ಬೃಹತಿ ಸಹಸ್ರೇ ವಿಶ್ವಾಮಿತ್ರೇ ಚ. ಯಾವುದರಲ್ಲಿ? ಬೃಹತಿ ಸಹಸ್ರದಲ್ಲೂ ಪ್ರೀತಿ. ವಿಶ್ವಾಮಿತ್ರ ಬೃಹತಿ ಸಹಸ್ರವನ್ನು ಪರಮಾತ್ಮ ಮೆಚ್ಚುತ್ತಾನೇ ಪ್ರೀತಿ. ಅದು ಹೇಳ್ತಾ ಇದ್ದರಿಂದ ವಿಶ್ವಾಮಿತ್ರ ಮೇಲೆ ಪ್ರೀತಿ, ಗೊತ್ತಾಯ್ತಾ? ವಸ್ತು ಪ್ರೀತಿ, ಅದು ಕೊಡೋರ ಮೇಲೂ ಪ್ರೀತಿ. ಆ ಥರ ವಿಶ್ವಾಮಿತ್ರ ಮೇಲೆ ಪ್ರೀತಿ ಬಂತು. ಸಹಜ ಸವಾರುಷೇ ತೃತೀಯಂ ಇತ್ತೇ ತತ್. ಅವ ಇನ್ನೊಂದು ಸರ್ತಿ ಹೇಳಿದ್ರು, ಮೂರನೇ ಸರ್ತಿ ಹೇಳಿದ್ರು ಮತ್ತೆ. ಅತಿಪ್ರಿಯತ್ವಾದಿತಿ ಪ್ರಿಯ ಅತಿಪ್ರಿಯ ಬೃಹತಿ ಸಹಸ್ರಸ್ಯ ಇತಿ ಶೇಷ ತೃತೀಯ ವಾರಂ ಶಂಸ ಇತ್ಯಾಹ ಇತ್ಯನ್ಮಯ ಸಹ ಅನ್ನಮಿತ್ತೇವ ಅಭಿವ್ಯಾಹೃತ್ಯ ಇತ್ಯಸ್ಯ ಅರ್ಥ ವಿಷ್ಣೋರಿತಿ ಪ್ರಕಲ್ಪ ವಚನೇನ. ಪ್ರೀತ್ಯೈ ವಶಕ್ರಮ ವಿಷ್ಣೋ ವಿಶ್ವಾಮಿತ್ರಸ್ಯ ಶಂಸ ತತ್ ಅತಿಪ್ರಿಯತ್ವಾದ್ ಭಗವಾನ್ ಪುನರಪ್ಯಾಹ ಕೌಶಿಕಂ ತೃತೀಯಂಚ ಶಶಂಸಾಸೋ ವಿಷ್ಣೋರನ್ನಂ ಪ್ರಕಲ್ಪ್ಯ ತತ್. ವಿಷ್ಣುವಿಗೆ ಅನ್ನ ಅಂತ ಭಾವಿಸಿ ಬೃಹತಿ ಸಹಸ್ರವನ್ನ ಮತ್ತೊಮ್ಮೆ ಹೇಳಿದರು. ತಥೋತಿತುಷ್ಟೋ ಭಗವಾನ್ ತದಾಮಿ ವರಮಿತ್ಯಮಂ, ಅದೆಲ್ಲ ಓದಿದೆ ಭಾಷ್ಯನ. ವರಂತೆ ದದಾಮಿ, ಮೂಸತ್ ಹೇಳಿದ ಖುಷಿಯಾಯಿತು, ವರ ಕೊಡ್ತೇನೆ ಕೇಳ್ಕೊಡಿ ಅಂತ ಹೇಳಿದರು. ಏನಂತ? ತೃತಮೀಂದ್ರ ಉವಾಚ ಇತ್ಯನೇನ ಅನ್ವಯಮಃ ತಥೋ ಅತಿತುಷ್ಟ ಉತ್ತಮಮಿತ್ಯತಃ ಪರಮಿತಿ ಶಬ್ದ ಅಧ್ಯಾಹಾರ್ಯಃ. ಉತ್ತಮಮಿತ್ಯತಃ ಪರಂ ಇತಿ ಶಬ್ದ ಅಧ್ಯಾಹ, ಉತ್ತಮ ಆದಮೇಲೆ ಇಲ್ಲಿ ಆಚಾರ್ಯರ ಮಾತಿನಲ್ಲಿ ಏನಂತ ಹೇಳಬೇಕಲ್ಲಿ, ತಥೋ ಅತಿತುಷ್ಟೋ ಭಗವಾನ್ ತದಾಮಿ ವರಂ ಉತ್ತಮಂ ಇತಿ ಊಚೆ ಅಂತ ಇದೆ ಸೇರಿಸ್ಕೋಬೇಕಲ್ಲಿ. ಯಾರಂತೆ ಇಲ್ಲಿ ಮುಂದೆ ಬರುತ್ತೆ, ಈಗ ಅದೇ ಬರುತ್ತೆ. ಈಗ ಯಾರೋ ಮುಂದೆ ಕೇಳ್ತಾರೆ, ಪ್ರಿಯಂ ಧಾಮ ಉಪೇಯಾಯ ಇತಿ ತ್ರಿವಾರಂ ಶ್ರುತಧಾಮ ಶಬ್ದಾರ್ಥಂ ವಿವೇಚ ಇತಿ ಸ ಪ್ರಥಮೇತು ಇತಿ. ಮೂರು ಸತ್ ಹೇಳಿದಕ್ಕೆ ಮೂರು ಫಲ. ನಚಿಕೇತನಿಗೆ ಮೂರು ದಿವಸಕ್ಕಾಗಿದ್ದಕ್ಕೆ ಮೂರು ವರ ಸಿಕ್ಕ ಹಾಗೆ, ಇತು ಮೂರು ವರ ಸಿಕ್ಕ. ಸೊ ಮೂರಕ್ಕೆ ಭಾರಿ ಮಹತ್ವ ಇದೆ. ಅತ್ರ ಸಾಲೋಕ್ಯಾದಿ ಶಬ್ದೇನ ತತ್ ಸಾಧನ ಪ್ರಸಾದೋ ಲಕ್ಷತೆ ಸಾಮೀಪ್ಯಂ ಪುರವಾಸ ಲಕ್ಷಣಂ. ಅತ್ರ ಸಾಲೋಕ್ಯಾದಿ ಶಬ್ದೇನ ತತ್ ಸಾಧನ ಪ್ರಸಾದೋ ಲಕ್ಷ. ಸಾಲೋಕ್ಯ ಕೊಡೋ, ಸಾಲೋಕ್ಯ ಕೊಡೋ ಅಂದರೆ ಅದು ಸಾಧನ ಮಾಡ್ತಕ್ಕಂಥ ಅನುಗ್ರಹ ಮಾಡೋ ಅಂತ ಅರ್ಥ. ಸಾಮೀಪ್ಯಂ ಪುರ, ಮೊದಲನೇದಾಗಿ ಸಾಲೋಕ್ಯ ವೈಕುಂಠದಲ್ಲಿ ವಾಸ ಮಾಡೋದು, ಸಾಮೀಪ್ಯ ಹತ್ರದನೇ ವಾಸ ಮಾಡೋದು. ಮೊದಲನೇ ವರ ಸಾಲೋಕ್ಯ, ಎರಡನೇ ವರ ಸಾಮೀಪ್ಯ. ಪುನರೇವಚ ಸಾಮೀಪ್ಯಂ ಸಾಮೀಪ್ಯಂ ಅಂತಃಪುರವಾಸ ಲಕ್ಷಣಂ. ಏನ ಅದು ಬಂದಿಂದ ಪ್ರಶ್ನೆ ಅದು, ಅದು ಬೇರೆ ಸಾಯುಜ್ಯ, ಅದು ಹೈಯೆಸ್ಟ್ ಅಲ್ಲ, ಇನ್ನೂ ದೊಡ್ಡದು. ಆಮೇಲೆ ಸರ್ವಾಂಗ ಸಾಯುಜ್ಯ ಇನ್ನೂ ದೊಡ್ಡದು ಅವ್ರಿಗೆ ಕೊಟ್ಟಿದ್ದು. ಸಾಮೀಪ್ಯಂ ಅಂತಃಪುರವಾಸ ಲಕ್ಷಣಂ, ಪಟ್ಟಣದಲ್ಲೇ ವಾಸ ಮಾಡೋದು, ಮನೆಯಲ್ಲಿ ವಾಸ ಮಾಡೋದು, ಮನೆ ಒಳಗೆ ವಾಸ ಮಾಡೋದು. ಸಹೋ ವಾಚ ಇತ್ತೇ ತತ್ ವ್ಯಾಚಷ್ಟೇ ಇತೀತಿ ವಿಶ್ವಾಮಿತ್ರಸ್ಯ ಅಪರೋಕ್ಷ ಜ್ಞಾನಿತ್ವಾತ್ ತ್ವಾಮೇವ ಜಾನೀಯಾಮ್ ಇತಿ ಜ್ಞಾನ ಪ್ರಾರ್ಥನಾ ಯುಕ್ತಂ. ಆ ಕೊನೆ ಮೂರನೇ ವರ ಏನು ಕೇಳಿದ್ರು, ಯಾರು ಹೇಳು ಅಂತ ಕೇಳಿದ್ರು. ಆಗೊಂದು ಪ್ರಶ್ನೆ ಬಂತು, ಯಾರು ಅಂತ ಗೊತ್ತಿಲ್ಲ, ಇಷ್ಟು ವರ ಕೇಳೋಕ್ಕೆ ಸಾಧ್ಯ ಇಲ್ಲ, ಗೊತ್ತಿತ್ತು ಅವರಿಗೆ. ಅದಕ್ಕೆ ಜ್ಞಾನ ಇತ್ತು, ವಿಶೇಷ ಜ್ಞಾನಕ್ಕೋಸ್ಕರ ಕೇಳಿದರು ಅಂತ. ಸಾಮಾನ್ಯ ಜ್ಞಾನ ಬೇರೆ, ವಿಶೇಷ ಜ್ಞಾನ ಬೇರೆ. ಸಾಲೋಕ್ಯಾದಿ ರೂಪ ಮೋಕ್ಷಸ್ಯ ಪ್ರಾಪ್ತತ್ವಾತ್ ಅನರ್ಥ ಕಂಚ ಇತ್ಯಥೋ ವ್ಯಾಚಷ್ಟೇ ಸಮ್ಯಗಿತಿ. ಮತ್ತೆ ಅವ್ರಿಗೆ ಜ್ಞಾನ ಇಲ್ಲದೆ ಹೋಗಿದ್ರೆ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡೋ ಪ್ರಶ್ನೆನೇ ಬರ್ತಿದ್ದಿಲ್ಲ, ಯಾಕೆ ಅಪರೋಕ್ಷ ಜ್ಞಾನಿಗಳು ಮಾತ್ರ ದೇವರು ಕಾಣೋದಾದ್ರಿಂದ. ಎರಡನೇದು ಸಾಲೋಕ್ಯಾದಿ ರೂಪ ಮೋಕ್ಷಸ್ಯ, ಸಾಲೋಕ್ಯಾದಿ ರೂಪ ಮೋಕ್ಷ ಕೇಳೋದೆಲ್ಲ ಯಾವಾಗ? ಅಡ್ಮಿಷನ್ ಅಂದರೆ ಸೆಕ್ಷನ್ ಕೇಳೋದು ಯಾವಾಗ? ಅಡ್ಮಿಷನ್ ಆದಮೇಲೆ. ಅಡ್ಮಿಷನ್ ಸೆಕ್ಷನ್ ಯಾವುದು ಅಂತ ಕೇಳಿದರೆ ಅರ್ಥನೇ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಎರಡೂ ಗಟ್ಟಿ ಈಗ, ಅದು ಆ ಹಂತದಲ್ಲಿ ಇದ್ದಾರೆ. ವಿಶೇಷವನ್ನು ಕೇಳೋದಕ್ಕೆ ಮೂರನೇದು ಕೇಳ್ತಾರೆ. ತಮೀಂದ್ರ ಉವಾಚ ಇತ್ಯಸ್ಯ ಅರ್ಥ ತಂ ಪ್ರಾಹ ಇ, ನಾನು ತ್ವಾಮೇವ ಸಮ್ಯಕ್ ಜಾನಿ. ಮತ್ತು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಪ್ಲೇಸ್ ಆಫ್ ಚಾಯ್ಸ್ ಕೇಳ್ಬೋದು, ಗೊತ್ತಾಯ್ತಾ? ಅಪಾಯಿಂಟ್ಮೆಂಟ್ ಆಗಿಲ್ಲ, ಇಂಥ ಪೋಸ್ಟಿಂಗ್ಸ್ ಕೊಡಿ ಅಂದರೆ ಈಗ ಮುಕ್ತಿ ಸಿಗುತ್ತೆ ಅಂತ ಗ್ಯಾರಂಟಿ ಆದಮೇಲೆ ಸಾಮೀಪ್ಯ ಸಾಲೋಕ್ಯ ಇತ್ಯಾದಿ ಕೇಳೋಕ್ಕೆ ಅನುಕೂಲ ಆಗುತ್ತೆ. ಬೇಸಿಕಲಿ ವಿಶ್ವಾಮಿತ್ರ ಮಗಳು ಏನಾಗಿದ್ದವರು? ಅಪರೋಕ್ಷ ಜ್ಞಾನಿಗಳವರು. ಯಾವುದರಿಂದ ವಿಶೇಷವನ್ನು ಕೇಳ್ತಾರೆ ಅಂತ ಈಗೆಲ್ಲ ಯಾತಕ್ಕೆ ಹೇಳಿದರು? ತ್ವಾಮೇವ ಜಾನಿ ಎಂಬಂಥ ಪದ ಇದೆ, ನೀನು ಯಾರು ತಿಳ್ಕೋಬೇಕು ಅಂತ ಕೇಳ್ತೇನೆ ಅಂದರೆ ಅವ್ರಿಗೆ ಜ್ಞಾನ ಇಲ್ಲದೆ ಕೇಳಿದ್ರು ಅಂತಾದರೆ ಜ್ಞಾನ ಇಲ್ಲದವರು ಮೋಕ್ಷ ಸಿಗುತ್ತೆ ಅಂತಾಗುತ್ತಷ್ಟೆ. ಜ್ಞಾನ ಇತ್ತು, ವಿಶೇಷ ಜ್ಞಾನಕ್ಕೋಸ್ಕರ ಕೇಳ್ತಿದ್ದಾರೆ ಅಂತ ತಾತ್ಪರ್ಯ. ವಿಶೇಷ ಜ್ಞಾನದ ಫಲ ಏನೋ? ಆನಂದ ಅತಿಶಯ ಮುಕ್ತಿಯಲ್ಲಿ. ಅದನ್ನ ಹೇಳ್ತಾರೆ, ಗೊತ್ತಿಲ್ಲದ್ರೆ ಸಾಲೋಕ್ಯ ಮುಗ್ದು ಎಲ್ಲ ಕಂಡ್ಕೊಂಡ್ರೆ ಕೇಳಿದ್ರೆ ಹೇಗಾಗ್ತದೆ? ಈಗ ಅವ್ರಿಗೆ ಗೊತ್ತಾಗಿದೆ, ವಿಶೇಷ ಕಾರಣ ಗೊತ್ತಾಗಬೇಕು. ದೇವರು ಅಂತ ಗೊತ್ತಿಲ್ಲದೆ ಹೋಗಿದ್ರೆ ಏನ್ ಮಾಡಕ್ ಬರ್ತಿದ್ದೆ? ಇಂಥವರ ಕೇಳಕ್ ಬರ್ತಿದ್ದಿಲ್ಲ. ಮುಜುಕುಂದನು ಹೇಳಿದ್ರು, ಮೋಕ್ಷ ಕೇಳಿದ ಅಲ್ಲ ಕೇಳ್ಬೇಡ, ಕೊಡೋದಿಲ್ಲ ನಾವು ಅಂತ ಹೇಳಿಲ್ಲ. ಅದಕ್ಕೆ ಇದೆಲ್ಲ ಮೋಕ್ಷದ ಭಾಗಗಳನ್ನು ಕೇಳ್ಬೇಕಾದ್ರೆ ಏನಾಗಿರ್ಬೇಕದು? ಸಾಮಾನ್ಯತಾ ಜ್ಞಾನ ಇದೆ ಅವರಿಗೆ, ವಿಶೇಷ ಜ್ಞಾನಕ್ಕೋಸ್ಕರ ಕೇಳ್ತಿದ್ದಾರೆ. ननु त्वामेव सम्यक् जानीयामिति प्रश्ने प्राणस्त्वम् इत्यादिना विश्वामित्रादीनां प्राणभेदोक्तिः असङ्गताश्चादित्यतः प्राणो वाहमस्मि इत्यादिकम् स्वप्रभृतीनां नाभेदपरम् किन्तु स्वस्य सर्वनामवत्त्वपरम्। ಅದಕ್ಕೆ ಪ್ರಾಣೋವಾಹಮಸ್ಮಿ ಋಷೇ ಅಂತ ಉತ್ತರ ಕೊಟ್ರು. ಪ್ರಾಣ ಶಬ್ದಕ್ಕೆ ಏನು ಅರ್ಥ ಮಾಡ್ಕೋದು? ಉಳಿದವರೆಲ್ಲ ನಾನೇ ಪ್ರಾಣ ಅಂತೇಳಿ ಅಲ್ಲ, ನಾನು ಪ್ರಾಣಶಬ್ದ ವಾಚ್ಯನಾದವನು ನಾನೇ. ತಾನೇ ಪ್ರಾಣ ಅಂದಕ್ಕೂ ಪ್ರಾಣಶಬ್ದ ವಾಚ್ಯನಾದವು ನಾನು ಅನ್ನೋದಕ್ಕೇನು ವ್ಯತ್ಯಾಸ? ನಾನೇ ಪ್ರಾಣ ಅಂದ್ರೆ ಏನಾಗ್ತಿತ್ತು? ಅಭೇದ. ಪ್ರಾಣದೇವರಿಗೂ ತಾನಿಗೂ ಅಭೇದ ಹೇಳಿದಾಗ್ತಿತ್ತು. ಪ್ರಾಣಶಬ್ದ ವಾಚ್ಯತ್ವ, ಪ್ರಾಣಶಬ್ದ ವಾಚ್ಯತ್ವ ಬಂದಾಗ ಪ್ರಾಣದಲ್ಲಿರ್ತಕ್ಕಂಥ ಗುಣಗಳು ನನ್ನದಿ ಅಂತ ಅರ್ಥ. ಬರೀ ನಾನೇ ಪ್ರಾಣ ಅಂದ್ಬಿಟ್ರೆ ಅಭೇದ ಹೇಳಿದಾಗತ್ತೆ. ಅಭೇದ ಅದು ಕೊಟ್ಟಿಲ್ಲ. ಏನು ಹೇಳೋದು ಕೊಟ್ಟಿದ್ದಾರೆ ಇಲ್ಲಿ? ನಾನು ಪ್ರಾಣ ಶಬ್ದ ಪ್ರವೃತ್ತಿ ನಿಮಿತ್ತ ಏನೇನಿದೆ ಅದು ಅದಕ್ಕಿಂತ ಜಾಸ್ತಿ ನನ್ನಲ್ಲಿದೆ ಅಂತ ಅರ್ಥ. ಕಿಂತು ಸರ್ವಸ್ಯ ಸರ್ವನಾಮವತ್ವ ಪರಂ, ಸ್ವಸ್ಯ ಸರ್ವನಾಮವತ್ವ ಪರಂ ತಥಾ ಜ್ಞಾನಸ್ಯೈವ ಸಮ್ಯಕ್ ಜ್ಞಾನತ್ವಾದಿತಿ ಭಾವೇನ ಉಪದೇಷ್ಟುರ್ಭಾವಮಾಹ ಸರ್ವೇ. ಇಂಥ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ ಅಂತ ಕರೀತಾರೆ ಹೊರತು ಅಭೇದ ಜ್ಞಾನ ಸಮ್ಯಕ್ ಜ್ಞಾನ ಅಲ್ಲ. ಗೊತ್ತಾಯ್ತು? ಅಭೇದ ಜ್ಞಾನ ಅಂಬೋದು ಅಂಧತ್ತಮಸ್ಸಿ ಕಾರಣ ಆಗೋ, ಅದನ್ನು ಹೇಳೋದು ಕೊಟ್ಟಿಲ್ಲ. ವಿಶೇಷವಾದ ಜ್ಞಾನ ಕೊಡ್ತಿರೋದ್ರಿಂದ ಸರ್ವನಾಮವತ್ವ ಇದರ ಅರ್ಥನೇ ಹೊರತು ಸರ್ವ ಅಭೇದ ಇದರ ಅರ್ಥ ಅಲ್ಲ. ತಥಾ ಜ್ಞಾನಸ್ಯೈವ ಸಮ್ಯಕ್ ಜ್ಞಾನತ್ವಾದಿತಿ ಭಾವೇನ ಉಪದೇಷ್ಟುರ್ಭಾವಮಾಹ ಸರ್ವೇ. ಉಪದೇಷ್ಟೃ ಶಬ್ದ ಅದು, ಉಪದೇಷ್ಟು ಉಪದೇಶ ಮಾಡತಕ್ಕಂಥವರ ಭಾವವನ್ನು ಹೇಳ್ತಾ ಇದ್ದಾರೆ. ಸರ್ವೇ ಅಹಮೇಕೇವ ಸರ್ವನಾಮಾಸ್ಮೀತಿ ಸರ್ವನಾಮವತ್ವೇನ ಯಜ್ಞಾನಂ ತದುತ್ತಮಂ ವಿಶ್ವಾಮಿತ್ರೇಣ ಪ್ರಾರ್ಥಿತಂ. ನಾನೊಬ್ಬನೇನೆ ಸರ್ವನಾಮ ವಚನಾದವನು, ಸಕಲ ಶಬ್ದ ಪ್ರತಿಪಾದ್ಯನಾದ ನಾನೊಬ್ಬನೇನೆ ಅಂತ ಹೇಳಬೇಕಾಗಿದೆ. ಇದೇ ವಿಶೇಷ ಜ್ಞಾನ. ವಿಶೇಷ ಜ್ಞಾನಮಿತಿ ಭಾವೇನ ಭಗವಾನ್ ತಂ ಪ್ರಾಹ ಇತ್ಯನ್ವಯ. ಈ ಭಾವದಿಂದ ಪರಮಾತ್ಮ ಅವರಿಗೆ ಹೇಳಿದರು ನಾನೇ ಪ್ರಾಣ ಅಂಥೇಳಿ. ತದು ಉಪಪಾದಯತಿ ಯಸ್ಮಾತಿತಿ, ಯಸ್ಮಾತ್ತು ಮುಖ್ಯತಃ ಸರ್ವನಾಮವತ್ವಂ ಸರ್ವನಾಮವತ್ವೇವ ತತ್ ಪ್ರವೃತ್ತಿ ನಿಮಿತ್ತ ಸರ್ವಗುಣತ್ವಂ ಸ್ಯಾತ್ ತಸ್ಮಾತಿತಿ ಜ್ಞಾನಂ ಉತ್ತಮಂ ಅಸ್ತಿತ್ವನ್ವಯ. ಉತ್ತಮವಿತಿ ಅನ್ವಯ ಅಂದರೆ ಒಂದು ಶಬ್ದವಾಚ್ಯತ್ವ ಅಂದ್ರೆ ಏನರ್ಥ? ಆ ಪ್ರವೃತ್ತಿ ನಿಮಿತ್ತ ಹೊಂದಿರೋದು ಅಂತ ಅರ್ಥ. ಬಡವನ ಶ್ರೀಮಂತ ಅಂತ ಕರೆದ್ರೆ ಅರ್ಥ ಇಲ್ಲ. ನೀರನ್ನು ಬೆಂಕಿ ಅಂತ ಕರೆದ್ರೂ ಅರ್ಥ ಇಲ್ಲ. ಯಾತಕ್ಕೆ? ಸುಡುವಿಕೆಯನ್ನು ಗುಣ ಅದರಲ್ಲಿ ಇಲ್ಲ. ಅದೇ ರೀತಿ ಪರಮಾತ್ಮನ ಸರ್ವನಾಮವತ್ತು ಹೇಳಿದ್ರಿಂದ ಆ ನಾಮ ಪ್ರವೃತ್ತಿಗೆ ಕಾರಣವಾದಂಥ ಗುಣ ಇದೆ ಅಂತ ಅರ್ಥ. ಅದನ್ನು ಹೇಳಿದರು ಅನಂತ ನಾಮವತ್ವಾಚ್ಯ ಅನಂತ ಗುಣ ಈರಿತ. ಅನಂತ ಹೆಸರಿದೆ ಅಂದರೆ ಅನಂತ ಗುಣ ಇದೆ ಅಂತ ಅರ್ಥ. ಈ ಗುಣಪೂರ್ಣತ್ವ ಸರ್ವನಾಮ ಸರ್ವಶಬ್ದ ವಾಚ್ಯತ್ವ ಎಜುಕೊಟ್ಟು ಸರ್ವ ಗುಣಪೂರ್ಣತ್ವ ಸಮರ್ಥನ ಅಂತ ಅರ್ಥ. ಅದನ್ನು ಹೇಳೋದಕ್ಕೆ ಜ್ಞಾನ, ಇದು ಉತ್ತಮ ಜ್ಞಾನ ಅಂತ ಕರೀತಾರೆ. ಅಭೇದ ಜ್ಞಾನ ಉತ್ತಮ ಜ್ಞಾನ ಅಲ್ಲ, ಸರ್ವ ಗುಣಪೂರ್ಣತ್ವ ಜ್ಞಾನ ಉತ್ತಮ ಜ್ಞಾನ. ನಾನು ದುಃಖಿ ಬದ್ಧ ಅವರಾದಿ ನಾಮವತ್ವೇ. ದುಃಖಿ ಕೆಟ್ಟದು, ಅಬದ್ಧ ಆಮೇಲೆ ಬದ್ಧ ಕೆಟ್ಟ ಪದ, ಅವರ ಅಂಬೋದು ಕೆಟ್ಟ ಪದ. ಇದೆಲ್ಲ ವಾಚ್ಯನಾಗಿಬಿಟ್ರೆ ದೋಷಾಶ್ಯು, ಇವೆಲ್ಲ ದೋಷವಾಚಕವಾದ ಶಬ್ದಗಳು. ದೋಷವಾಚಕ ಶಬ್ದಗಳಿಂದನೂ ಶ್ರೀಹರಿ ವಾಚ್ಯನಾಗೋದಾದರೆ ಅವನೇನಾದ ಅಲ್ಲಿಗೆ ದೋಷವುಳ್ಳವನು ಅಂತ ಆಗ್ಬೇಕಾಗತ್ತಲ್ಲ ಅಂತ ಕೇಳಿದ್ರೆ ಹೇಳುತ್ತಾರೆ ಹಾಗಲ್ಲ. ತದಭಾವಿ ಸರ್ವ ಇಲ್ಲ, ಅದು ವಾಚ್ಯವಲ್ಲ ಅಂದರೆ ಸರ್ವನಾಮತ್ವ ಬರಲಿಲ್ಲ ಹಾಗಿದ್ರೆ. ಅದರಿಂದ ವಾಚ್ಯ ಅಲ್ಲ ಅಂದರೆ ಸರ್ವನಾಮ ಸರ್ವಶಬ್ದ ವಾಚ್ಯತ್ವ ಹೊರಟೋಯ್ತು. ವಾಚ್ಯ ಅಂದರೆ ದೋಷ ಪ್ರಾಪ್ತಿಯಾಯಿತು. ಏನು ಮಾಡ್ತೀರಿ ಅಂತ ಕೇಳಿದ್ರೆ ಹೇಳ್ತಾರೆ ಇದೆ ತಥಾಹ ನಹೀದಿ, ಒಂದು ಮಾತು ತಿಳ್ಕೊಂಬಿಡಿ ಅಂತಾರೆ. ಏನು ವಿಷ್ಣುವಿಗೆ ದೋಷ ಇಡ್ತಕ್ಕಂಥ ಪದ ಒಂದು ಇಲ್ಲ, ದೋಷ ಇದ್ರೆ ತಾನೇ ಅಲ್ಲಿ ವಾಕ್ಯ. ನಹಿ ದೋಷಾಭಿಧಾಯಿನಿ ವಿಷ್ಣೋರ್ ನಾಮಾನಿ ಕಾನಚಿತ್, ಯಾವುದೇ ಒಂದು ಶಬ್ದ ಕೂಡ ದೋಷ ಹೇಳೋ ಸಾಧ್ಯತೆ ಇಲ್ಲ, ದೋಷ ಇದ್ರೆ ತಾನೇ ಹೇಳೋದಕ್ಕೆ. ನ ಕೇವಲಂ ನಾಮಾನಿ ದೋಷಾಭಿಧಾಯಿನಿ ನ ಭವಂತಿ ಕಿಂತು ಕುತಃ ಕರಿಸಿತ್ ಕುತ್ರಾಪಿ ಕರಿಚಿತ್ ಕಾನ್ಯಪಿ ನಾಮಾನಿ, ಯಾವುದೇ ಕಾರಣಕ್ಕೆ ಯಾವುದೇ ಹೆಸರುಗಳು ಕೂಡ ವಿಷ್ಣೋ ದೋಷಾಭಿಧಾಯಿನಿ ನ ಭವಂತಿ, ವಿಷ್ಣುವಿಗೆ ದೋಷ ಹೇಳೋ ಚಾನ್ಸೇ ಇಲ್ಲ. ಹೀ ಪ್ರಸಿದ್ಧ ಕುತಃ ಕರ್ಹಿಚಿತ್ ಕುತ್ರಾಪಿ ರೂಪೇ ವಿಷ್ಣುವ್ರ ಅದೋಷತ್ವ, ಹೋಗ್ಲಪ್ಪ ಮೂಲ ರೂಪದಲ್ಲಿಲ್ಲ, ಅವತಾರ ರೂಪದಲ್ಲಾರು ಇದೆ ಅಂದರೆ ಅದರಲ್ಲೂ ಇಲ್ಲ, ಹೋಗ್ಲಿ ಯಾವ ಕಾಲಕ್ಕಿಲ್ಲ, ಒಂದೊಂದು ಕಾಲಕ್ಕಿದೆಯಾ ಅಂದರೆ ಇಲ್ಲ, ಒಂದೊಂದು ಸ್ಥಳದಲ್ಲಿಲ್ಲ, ಇನ್ನೊಂದು ಸ್ಥಳದಲ್ಲಿ ಇಲ್ಲ, ಅದರಲ್ಲೂ ಇಲ್ಲ. ಸರ್ವ ದೇಶು ಕಾಲೇಶು ಸೈಕ ಪರಮೇಶ್ವರ, ದೇವರು ಮಹಿಮೆ ಇದೆಲ್ಲ ಕೂಡ. ದೋಷಾಭಾವ ಯೋಗ್ಯ ವಾಲಿ ರೂಪದಲ್ಲಿ ದೋಷ ಇತ್ತು, ಅರ್ಜುನ ರೂಪದಲ್ಲಿ ಪರಿಹಾರ ಆಗಿತ್ತು ಅದು ಇಂದ್ರದೇವರಿಗೆ. ಆದರೆ ಇದರ ದೇವರಿಗೆ ಮಾತ್ರ ಅಂತ ಶಕ್ತಿ ಬರೋದಿಲ್ಲ, ಅದರಿಂದಾಗೇನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೋಷ ಮುಕ್ತರಿದ್ದಾರೆ ಅಂತ ತಿಳ್ಕೊಬೋಣ, ಮುಕ್ತರಿಗೂ ದೋಷ ಇಲ್ಲ, ಆದರೆ ಇತ್ತು ಹಿಂದೆ. ಮುಕ್ತಿ ಹೋಗಿಕ್ಕಿಂತ ಮುಂಚೆ ದೋಷ ಇತ್ತು ಅವರಲ್ಲಿ, ಮುಕ್ತಿ ಹೋದ ಮೇಲೆ ಇಲ್ಲ. ಆದರೆ ದೇವರಲ್ಲಿ ಮಾತ್ರ ಯಾವ ಕಾಲಕ್ಕೂ ಇಲ್ಲ, ಅದನ್ನು ಹೇಳಬೇಕಾಗಿಲ್ಲ. ಕಿಂತು ಸಾಮಾನ್ಯ ವಚಾಂಶ್ಯಪಿ, ಏನ ಇದು ಸಂಸಾರದಲ್ಲಿ ಯಾತ್ರದ ಸಂಸಾರದಲ್ಲಿದ್ದದ್ದು ಕೂಡ ಏನದು ಸಂಸಾರದಲ್ಲಿರ್ಬೇಕೆ ಮತ್ತೇನು, ಅವನು ಫೇಲ್ ಆದ ಮೇಲೆ ಪಾಸ್ ಆದ, ಫೇಲ್ ಆಗಿದ್ದೊಮ್ಮ ದೋಷ ಆದಲ್ಲ, ಮತ್ತೆ ಮತ್ತೆ ಪರೀಕ್ಷೆ ಕೂತಾದ್ರೆ ಮತ್ತೆ ಜ್ಞಾನ ಇದ್ದಿಲ್ಲ ಅಂತ ಆಯ್ತಲ್ಲ, ಅದು ದೋಷನೇ. ಅದು ದೇವರಿಗೆ ಆ ರೀತಿ ಇಲ್ಲ. ಎಂದೋ ಒಂದು ದಿವಸ ಬ್ರಹ್ಮ ಪದವಿ ಮತ್ತೆ ಇದ್ದಿಲ್ಲ ಬಂತು, ಶೇಷ ಪದವಿ ಇದ್ದಿಲ್ಲ ಬಂತು, ವಿಷ್ಣು ಪದವಿ ಇದ್ದಿಲ್ಲ ಬಂತು ಅಂತ ಹೇಳ್ತಾರ? ಇಲ್ಲ, ಯಾವಾಗಲೂ ವಿಷ್ಣು ವಿಷ್ಣುವೇ. ಆದ್ರಿಂದಾಗಿನೆ ಯಾವ ಕಾಲಕ್ಕೂ ವಿಷ್ಣುವಿಗೆ ದೋಷ ಇಲ್ಲ. ಕಿಂತು ಸಾಮಾನ್ಯ ವಚಾಂಶ್ಯಪಿ ಗುಣದೋಷ ಉದಾಸೀನ ಧರ್ಮ ಮಾತ್ರ ಪ್ರತಿಪಾದಕಾನ್ಯಪಿ ನಭವಂತಿ. ಇನ್ನು ಸಾಮಾನ್ಯ ವಚನ ಅಂದಿದೆ, ದೋಷವಚನ ಗುಣವಚನ ಇನ್ನೂ ಕೆಲವು ವಚನ ಸಾಮಾನ್ಯ ವಚನಗಳು. ಅವು ಸಾಮಾನ್ಯ ವಚನ ಎರಡೂ ಹೇಳ್ಬೋದು, ಗುಣ ಹೇಳೋ ದೋಷ ಹೇಳ್ಬೋದು, ಅವು ಕೂಡ ಇಲ್ಲ ದೇವರಿಗೆ. ಯದ್ವಾ ಸಾಧಾರಣ ಗುಣವಾಚಿನ್ಯಪಿ, ಸಾಧಾರಣ ಗುಣವಾಚಿಗಳು ಅಂದ್ರೇನು, ಪರವಾಗಿಲ್ಲ ಬುದ್ಧಿವಂತ, ಅದು ಭಾರಿ ಬುದ್ಧಿವಂತ ಅಲ್ಲ ಅಂತ ಆಯ್ತಾಗ, ಪರವಾಗಿಲ್ಲ ಬುದ್ಧಿವಂತ. ಸಾವಿನ ಬಯೋ ಶಬ್ದ ಏನೂ ಅಲ್ಲ, ಆದರೂ ಕೂಡ ಏನಲ್ಲ ಅದು, ಭಾರಿ ಹೊಗಳ ಶಬ್ದ ಅಲ್ಲ ಅದು. ಆದರೆ ದೇವರಿಗೆ ಮಾತ್ರ ಎಲ್ಲ ಶಬ್ದಗಳು ಏನಾಗಿವೆ, ಅವು ಭಾರಿ ಹೊಗಳ ಶಬ್ದ, ವಾಚಕ ಶಬ್ದಗಳು, ಸಾಮಾನ್ಯ ಶಬ್ದಗಳು ಇಲ್ಲೇ ಇಲ್ಲ ದೇವರಿಗೆ. ಇದು ದೇವರ ಮಹಿಮೆಗಳನ್ನೆಲ್ಲ ಸ್ಪಷ್ಟ ಮಾಡೋದ್ರ ಉದ್ದೇಶ. ಗುಣದೋಷ ಉದಾಸೀನ ಧರ್ಮ ಮಾತ್ರ ಪ್ರತಿಪಾದಕಾನ್ಯಪಿ ನ ಭವಂತಿ, ಯದ್ವಾ ಸಾಧಾರಣ ಗುಣವಾಚಿನ್ಯಪಿ ನ ಇತ್ಯರ್ಥ, ತದುಪಾದಂ ಸರ್ವೋತ್ತಮೇ. ಯಾವುದೇ ಶಬ್ದ ಎರಡು ತಿಳ್ಕೋಬೇಕು, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಶಬ್ದವಾಚ್ಯತ್ವ ಇದೆ, ಸರ್ವಶಬ್ದವಾಚ್ಯತ್ವ ಇದೆ, ಸರ್ವಶಬ್ದವಾಚ್ಯತ್ವದಲ್ಲೂ ಗುಣವಾಚಕತ್ವನೇ ಇದೆ, ಸರ್ವಶಬ್ದಗಳಿಂದನೂ ಸರ್ವೋತ್ತಮತ್ವೇನ ಪ್ರತಿಪಾದ್ಯತ್ವನೇ ಇದೆ. ಮತ್ತೆ ಅರ್ಥ ಆಯ್ತಾ? ಪ್ರತಿ ಶಬ್ದ ಕೂಡ ದೇವರನ್ನ ಹೇಳಿ, ಕೆಲವು ಶಬ್ದ ದೇವರನ್ನ ಹೇಳೋದು, ಕೆಲವು ಶಬ್ದ ಇವರು ಸರ್ವೋತ್ತಮ ಅಂತ ಹೇಳೋದು ಅಲ್ಲ. ಎಲ್ಲ ಶಬ್ದಗಳು ಎಲ್ಲ ಕಾಲಕ್ಕೆ ಏನು ಹೇಳ್ತಾ ಇವೆ, ಇವರು ಸರ್ವೋತ್ತಮ ಸರ್ವೋತ್ತಮ ಅಂತಲೇ ಹೇಳ್ತಾ ಇವೆ. ಅಲ್ಲಿ ನೋಡಿ, ಅದೋಷತ್ವಾನ್ ಮಹಾವಿಷ್ಣೋಹೋ ನ ಸಾಮಾನ್ಯ ವಚಾಂಶ್ಯಪಿ. ಮತ್ತು ಕೋಟ್ಯಾಧೀಶ ನಷ್ಟಾಧೀಶ ಅಂತ ಕರೆಗೆ ಏನರ್ಥ, ಬೈದಾಗ್ಲಕ್ಕ ಸ್ತೋತ್ರ ಆಗಲಿಲ್ಲ. ಮತ್ತೆ ಕೋಟ್ಯಾಧೀಶನ್ ಯಾವಾಗಲೂ ಏನಂತ ಕರಿಬೇಕಾಗತ್ತೆ, ಕೋಟ್ಯಾಧೀಶ ಅಂತ ಕರೀತಾರೆ. ದೇವರು ಪ್ರತಿಯೊಂದು ಗುಣಗಳು ದೇವರಿಗೆ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಗುಣಗಳೇ, ಅವರು ಸಾಮಾನ್ಯ ಗುಣಗಳಲ್ಲ. ಸರ್ವೋತ್ತಮ ಗುಣಾತ್ಮತ್ವಾತ್ ಸದಾ ನಾರಾಯಣಸ್ಯ ಹೀ, ಪರಮಾತ್ಮನ ಸರ್ವೋತ್ತಮ ಗುಣಗಳೇ ಯಾವಾಗಲಿರೋದ್ರಿಂದ ಅದನ್ನು ಹಾಗೇನೆ ಹೇಳಬೇಕು. ಸರ್ವೋತ್ತಮ ಗುಣಾನೇವ ನಾಮಾನ್ಯಾಚಕ್ಷತೆ ಹರೇ, ಅದು ಎಲ್ಲ ಶಬ್ದಗಳು ಸರ್ವೋತ್ತಮ ಗುಣಗಳನ್ನೇ ಹೇಳ್ತಾ ಇವೆ. ಸರ್ವೋತ್ತಮೇ ತರ್ಹಿ ಈಶ್ವರೇ ಪ್ರಯುಕ್ತ, ರುದ್ರದೇವರ ಹೆಸರಿದೆ, ರುದ್ರ ಅನ್ನೋ ಪದನೇ ದೋಷ ಹೇಳ್ತಾ ಇದೆ. ಮತ್ತೆ ರತ್ತವರು ಅಂತ ದೋಷ ಹೇಳ್ತಾನೆ ಇದೆ, ಆ ಒಂದು ಪದನೇ ಅದು ಆಕ್ಚುಲಿ ಬಹಳ ದೊಡ್ಡ ಪದ ಅವರಿಗೆ, ರುದ್ರ ಅನ್ನೋ ಪದ ಅವರಿಗೆ ಸ್ಪೆಷಲ್ ನೇಮು, ಅದರಲ್ಲೇ ದೋಷ ಇದೆ. ಆದರೆ ದೇವರಿಗೆ ತೀರ ಸಾಮಾನ್ಯ ಹೆಸರಲ್ಲೂ ಏನಿಲ್ಲ, ದೋಷ ಇಲ್ಲ ಅಲ್ಲ, ಪೂರ್ಣ ಗುಣವತ್ತನೇ ಹೇಳ್ತಾ ಇದೆ. ಇದೆಲ್ಲ ಆಕ್ಚುಲಿ ಸರಿ ಓದ್ಕೊಂಡ್ರೆ ಬ್ರಹ್ಮಸೂತ್ರ ಭಾಷೆ ಇವೆಲ್ಲ ಕೂಡ ಸರ್ವಶಬ್ದ ವಾಚ್ಯತ್ವನ ಆಚಾರ್ಯರು ಹೇಳ್ತಿದ್ದಾರಲ್ಲ, ಇದಿಷ್ಟು ಬ್ರಹ್ಮಸೂತ್ರ ಸಮನ್ವಯ ಅದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕಾಗ, ಆ ಪೂರ್ತಿ ಗಟ್ಟಿಯಾಗುತ್ತೆ ತಿಳಿತಾ. ಅದೆಲ್ಲವೂ ಬ್ರಹ್ಮಸೂತ್ರ ಭಾಷೆ ಅಂತ ಆಯ್ತಾಗ. ಇದನ್ನೆಲ್ಲ ಹೇಳ್ಕೊಂಡು ಗುರುಗಳಿಗೆ ಏನಾಯ್ತಾಗ, ಭಾರಿ ಖುಷಿ, ಗುರುದಕ್ಷಿಣೆ ಕೊಟ್ಟಿದ್ದೇನೆ. ಸರ್ವಶಬ್ದ ವಾಚ್ಯತ್ವ, ಆಮೇಲೆ ಸರ್ವೋತ್ತಮತ್ವೇನ ಸರ್ವಶಬ್ದ ವಾಚ್ಯತ್ವ, ಮತ್ತು ದೋಷದ ಸ್ವಾಮಿತ್ವ ವಾಚಿತ್ವ, ಇವೆಲ್ಲ ಹೇಳ್ತಾ ಹೇಳ್ತಾ ಹೋದಂಥವರಿಗೆ ಏನಾಯ್ತು, ಅಲ್ಲಿಗೆ ಅರ್ಥ ರಸಾನ್ಬ್ರವಾಣ, ಅರ್ಥದ ಸ್ವಾರಸ್ಯ, ಅರ್ಥದ ಸಾರವನ್ನೇ ಆಚಾರ ಹೇಳಿದ್ದಕ್ಕೆ ಖುಷಿ ಆಯ್ತು. ಸರ್ವೋತ್ತಮ ಗುಣಾತ್ಮ ತರ್ಹಿ ಈಶ್ವರೇ ಪ್ರಯುಕ್ತಾನಾಂ ದುಃಖಾದಿ ಶಬ್ದಾನಾಂ ಭಾವಚೇತನತ್ವ ಅದಿಶಬ್ದಾನಾಂಚ ಪ್ರವೃತ್ತಿ ನಿಮಿತ್ತ ಅನರ್ಪಕತ್ವೇನ ಕೇವಲಂ ಸಾಂಕೇತಿಕತ್ವಂ ಶಾದಿತ್ಯತಃ ಸರ್ವೋತ್ತಮ ಗುಣಾನೇವೇತಿ. ಸಾಮಾನ್ಯ ಹೆಸರುಗಳನ್ನು ಹೇಳ್ತಾ ಇಲ್ಲ, ಸಾಮಾನ್ಯ ಹೆಸರು ಹೇಳಿದ್ರೆ ದೇವರು ಸಾಮಾನ್ಯ ಅಂತ ಆಗಿಬಿಡ್ತಾ ಇದ್ದ, ಸರ್ವೋತ್ತಮ ಗುಣಗಳನ್ನೇ ಹೇಳ್ತಾ ಇವೆ ಅಂದರೆ ಸ್ಟ್ರೆಸ್ ಮಾಡಲಿಕ್ಕೆ ಹೇಳಿದರು. ಸರ್ವೋತ್ತಮ ಗುಣಾತ್ಮತ್ವಾದಿತ್ಯನುವರ್ತತೆ ಯೋಗ್ಯತಾ ಸದ್ಭಾವಾದಿತಿ ಯಾವತ್. ಹಾಲು ಅಂತ ಯಾವಾಗ ಹೇಳಿದ್ರು ಬೆಳಗ್ಗೆ ಅಂತ ಜ್ಞಾಪಕ ಬರಬೇಕು ನಮಗೆ, ಗೊತ್ತಾಯ್ತಾ? ಹಾಲು ಅಂತ ಬದಿ ಪದಾರ್ಥ ಅಂತ ಹೇಳಿ ಬೆಳಗ್ಗೆದೆ ಅಂತ ಹೇಳೋದಿಲ್ಲ. ಹಾಲು ಹೇಳೋದು, ಹಾಲು ಶಬ್ದ ಏನಂತ ಹೇಳ್ತಾ ಇದೆ, ಹಾಲು ಬೆಳಗ್ಗೆದೆ ಅಂತ ಹೇಗೆ ಹೇಳುತ್ತೋ, ಪ್ರತಿ ಶಬ್ದವು ದೇವರನ್ನು ಹೇಳಬೇಕಾದ್ರೆ ಸರ್ವೋತ್ತಮ ಅಂತಾನೆ ಹೇಳ್ತಾ ಇದೆ. ಇತ್ಯಾದಿ ಶ್ರುತ್ಯ ಜೀವೇಶ್ವೇವ ತತ್ರ ಅಭಾವೇ ಅತ್ಯಂತ ಅನ್ಯಗತ ಅಪಿ ಅನ್ಯಗತ ದುಃಖಾಧಿಕಂ ಪ್ರತಿ ಸ್ವತಂತ್ರತ್ವ ಸ್ವಾತಂತ್ರ್ಯ ಶಬ್ದ ಪ್ರವೃತ್ತೋ ಮುಖ್ಯ ಕಾರಣತ್ವಾತ್ ತದಧೀನತ್ವಾದ ಅರ್ಥವತ್. ಅದು ಎಕ್ಸಾಂಪಲ್ ಕೊಡು, ದುಃಖಾದಿ ಶಬ್ದ ಪ್ರವೃತ್ತಿ ನಿಮಿತ್ತಾನ ಒಂದು ದುಷ್ಟಾಂತ ತಗೊಳ್ಳಿ ಅಂತ ಹೇಳಿದರು. ದುಃಖ ಅನ್ನೋ ಶಬ್ದ ಇದೆ, ದುಃಖಿ ಅನ್ನೋ ಶಬ್ದ ಇದೆ, ದೇವರು ದುಃಖಿ ಅನ್ನೋ ಶಬ್ದಕ್ಕೆ ವಾಚ್ಯನಾಗಿದ್ದಾನೆ, ದುಃಖ ಸ್ವಾಮಿ ಅಂತ ಅರ್ಥ. ದುಃಖ ಸ್ವಾಮಿ ಅಂದರೆ ಏನರ್ಥ, ದುಃಖ ಒಡೆತನ ಇದೆ ಅಂತ ಅರ್ಥ. ಜಗತ್ತಿನ ಎಲ್ಲ ದುಃಖಗಳ ಮೇಲೂ ಪರಮಾತ್ಮನ ಒಡೆತನ ಇದೆ ಅಂದರೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಸ್ವಾತಂತ್ರ್ಯ ಸರ್ವೋತ್ತಮವಾದದ್ದು, ಆದ್ದರಿಂದ ದುಃಖಿ ಶಬ್ದ ಕೂಡ ಏನು ಹೇಳಿತೋ, ಬರೀ ದೇವರನ್ನು ಹೇಳಲಿಲ್ಲ, ಸ್ವತಂತ್ರ ಅಂತ ಹೇಳ್ತಾ ಇದೆ. ಆದ್ದರಿಂದ ಸರ್ವೋತ್ತಮತ್ವೇನೆ ಹಿಡಿದಾಗಾಯ್ತು. ಸರಿ ಯೋಚನೆ ಮಾಡ್ಬೇಕಲ್ಲ, ಒಂದೆರಡು ದೋಷಕ್ಕೆ ಸ್ವಾಮಿತ್ವ ಇದ್ರೆ ಸಣ್ಣ ಸ್ವಾಮಿ ಆಗ್ತಾನೆ, ಎಲ್ಲಾ ದೋಷಗಳಿಗೂ ಸ್ವಾಮಿ ಅಂತ ಹೇಳಿದ್ರೆ ಎಲ್ಲಾ ದೋಷ ನಿಯಾಮಕ ಅಂದ್ರೆ ಸ್ವತಂತ್ರ ಅಂತ ಆಯ್ತಾಗ. ಅಸ್ವಾತಂತ್ರ್ಯ ರೂಪ ದೋಷರು ಅವನ ಕೈಯಲ್ಲಿದೆ, ಅಂದ್ಮೇಲೆ ಅಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಯಾವುದು ಯಾವನ ಕೈಯಲ್ಲಿ ಇದೆಯೋ ಅದು ಅವನ್ನು ಪಾಲಿಸೋಕೆ ಸಾಧ್ಯ ಇಲ್ಲ. ಸೊ ಎಲ್ಲಾ ದೋಷಗಳಿಗೆ ಸ್ವಾಮಿ ಆಗಿರೋದ್ರಿಂದ ಅವನು ಸ್ವತಂತ್ರ. ಸೊ ದುಃಖಿ ಅನ್ನೋ ಶಬ್ದ ಬರೀ ದುಃಖ ಇಲ್ಲದವನು ಅಂತ ಹೇಳಲಿಲ್ಲ, ದುಃಖ ಸ್ವಾಮಿ ಅಂತ ಹೇಳಲಿಲ್ಲ, ಸರ್ವ ದುಃಖ ನಿಯಂತ್ರಕ ಅಂತ ಹೇಳಿದ್ರಿಂದ ಸರ್ವೋತ್ತಮತ್ವನೇ ಬಂತು ತೋರಿಸಿ. ನಿರನಿಷ್ಠೋ ನಿರವದ್ಯ ಇತ್ಯಾದಿ ಶ್ರುತಿಗಳ ತಾತ್ಪರ್ಯ. ತದಹೀನತ್ವಾದರ್ಥವತ್ ಇತಿ ನ್ಯಾಯೇನ ದುಃಖ್ಯಾದಿ ಶಬ್ದಾನಾಂ ತತ್ಪರತ್ವಂ ಭಾವಾದಿ ಶಬ್ದಾನಾಮಪಿ ಅಸಾಧಾರಣ ವ್ಯಪದೇಶ ನ್ಯಾಯೇನ ಸ್ವಾತಂತ್ರ್ಯೇಣ ಭವತಿ. ಒಂದು ಪದ ಇದೆ ಭಾವ, ಉದಾಹರಣೆಗೇನಿದೆ, ಪುಸ್ತಕ ಒಂದು ಭಾವ ಪದಾರ್ಥ, ದೇವರು ಒಂದು ಭಾವ ಪದಾರ್ಥ, ಸಾಮಾನ್ಯ ಗುಣ ಆಯ್ತಿದು ಅಂತ ಕೇಳಿದರೆ ಹಾಗಲ್ಲ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಪುಸ್ತಕವು ಭವತಿ ಆಯ್ತೀಗ, ಪುಸ್ತಕ ಇದೆ ಅಷ್ಟೇ ಇತ್ತು. ದೇವರಿಗೆ ಹಾಗಲ್ಲ, ಭವತಿ ಸ್ವಯಮೇವ ಭವತಿ ಅಂತ ಸೇರಿಸ್ಕೋಬೇಕಾಗ, ತಾನಾಗಿ ಇದ್ದಾನೆ. ಪುಸ್ತಕ ಜಡ ಪದಾರ್ಥ, ಚೇತನವು ಅಂತಂದ್ರೆ ಇವನು ತಿಳಿದವರಿಲ್ಲ. ಆ ಚೇತನ ಕೂಡ ಮತ್ತೆ ಅಸ್ವತಂತ್ರ ಆದ್ರೆ ಪ್ರಯೋಜನ ಇಲ್ಲ, ಸ್ವತಂತ್ರನಾಗಬೇಕು. ಅಂಥ ಭಾವ ಇರೋದು ಯಾರು ದೇವರಿಗೊಬ್ಬರಿಗೇನೆ. ಆಗ ಭಾವ ಶಬ್ದ ವಾಚ್ಯತ್ವ ಯಾರಿಗೆ ಬಂದಾಗ, ನಾನು ಅಂಥ ಭಾವ ಶಬ್ದ ವಾಚ್ಯತ್ವ ಜೀವರಿಗಿಲ್ಲ, ಗೊತ್ತಾಯ್ತಾ. ಸ್ವಯಮೇವ ಭವಂತಿ ಅನ್ನೋ ಅರ್ಥ ಜೀವರಿಗೆ ಎಂದು ಹೇಳಕ್ ಬರೋದಿಲ್ಲ, ದೇವರಿಗೆ ಮಾತ್ರ ನೋಡಿ. ಇತಿ ನ್ಯಾಯ ಏನ, ಈ ಅಲ್ಲಿಂದ ಎಲ್ಲಿಂದ ತಂದ್ರಿ ಅರ್ಥ ಅಂದ್ರೆ ತದಹೀನತ್ವಾದ ಅರ್ಥವಾದಂತ ಸೂತ್ರ. ಮತ್ತೊಂದು ನ್ಯಾಯ, ಏನು ನ್ಯಾಯ ಅದು, ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ನ್ಯಾಯ. ಅದು ಅವರಿರ್ತಾರೆ, ಆಫೀಸರು ಇರ್ತಾನೆ, ಅದರಲ್ಲಿ ವರ್ಕರ್ಸು ಇರ್ತಾರೆ. ಆಫೀಸರ್ ಇರ್ತಾನೆ ಅಂದರೆ ಇಷ್ಟ ಬಂದಾಗಿರ್ತಾನೆ, ಬೇಕಾದ್ರೆ ಬರ್ತಾನೆ, ಸಾಕಾರ ಹೋಗ್ತಾನೆ, ಬೇಕಾದ್ರೆ ಅಲ್ಲೇ ನಿದ್ದೆ ಹೊಡಿತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಉಳಿದವರಾಗೆಲ್ಲ ಮಾಡಕ್ಕೆ ಬರೋದಿಲ್ಲ, ಇರ್ತಾರೆ ಅಂದರೆ ಇರ್ತಾರೆ. ಆಫೀಸ್ನಲ್ಲಿ ಕ್ಲರ್ಕ್ ಇದ್ದಾನೆ, ಡಿಪೆಂಡೆಂಟ್ ಆಗಿದ್ದಾನೆ ಅಂತಲೇ ಅರ್ಥ. ಸ್ವಾಮಿ ಇದ್ದಾನೆ ಅಂದರೆ ಅದರ ನಿಯಂತ್ರಕನಾಗಿದ್ದಾನೆ ಅಂತ ಅರ್ಥ. ದೇವರ ಆ ರೀತಿ ಅರ್ಥ ಮಾಡಿಕೊಂಡ್ರೆ ಬರೀ ಭಾವ ಶಬ್ದ ಇರುವಿಕೆ ಹೇಳೋದಿಲ್ಲ, ಸ್ವಾತಂತ್ರ್ಯನೇ ಇರುವಿಕೆ ಹೇಳೋದ್ರಿಂದ ದ್ರವ್ಯಂ ಕರ್ಮಚಕಾರಶ್ಚ ಸ್ವಭಾವೋ ಜೀವ ಏವಚ ಯದನಗ್ರಹತ ಸಂತಿ ನಸಂತಿ ಯದುಪೇಕ್ಷಯ. ಅದು ದೇವರ ಮಹಿಮೆ ಹೇಳ್ತಾ ಇದೆ. ನಮಗೇನಿಸ್ತು, ತೀರ ಸಾಮಾನ್ಯ ಪದ ಕಂಡ ಕಾಣಿಸ್ತು, ಅಸಾಧಾರಣ ಪದ ಆಯ್ತು. ಚೇತನ ದೇವರು, ಚೇತನ ನಾವು, ಚೇತನೇನು ವ್ಯತ್ಯಾಸ ಬಂತು? ಅದು ಚೇತ ಐತಿ ಇತಿ ಚೇತನ, ತಿಳಿದವನು ಚೇತನ, ಸ್ವಾತಂತ್ರ್ಯನ ತಿಳಿದವನು, ಆಗ ಪರಮಚೇತನ ಆಗ್ತ. ಸ್ವಾತಂತ್ರ್ಯನ ತಿಳಿದವನು, ಸ್ವಾತಂತ್ರ್ಯ ಎಲ್ಲವನ್ನೂ ತಿಳಿದವನು. ಆ ಪದಕ್ಕೆ ಸ್ವಾರ ಈ ಅರ್ಥ ಯಾಕೆ ಮಾಡ್ತೀರಿ ಅಂದರೆ, ಅಸಾಧಾರಣ್ಯೇನೆ ವಿಪದೇಶ ಭವಂತಿ. ಅನ್ಯಾಯ ಅದು, ಯಾವುದೇ ಒಂದು ಶಬ್ದ ಹೇಳಬೇಕಾದ್ರೆ ಅದ್ರ ಮುಖ್ಯಾರ್ಥ ತಗೊಂಡಾಗ ಅಸಾಧಾರಣ್ಯ ಬರುತ್ತದೆ. ಅವರು ಪಾಪ ನೀರೇ ಅವರ ಜೀವನ ಅಂದ್ಬಿಟ್ರು, ನೀರೇ ಅವರ ಜೀವನ ಅಂತ. ಇವತ್ತು ಶಾಖಾಹಾರಿಗಳು ಅಂತ ಕರೀತಾರೆ, ಮಾಂಸಾಹಾರಿಗಳು ಅಂತ ಕರೀತಾರೆ. ಶಾಖಾಹಾರಿಗಳು ಅಂದ್ರೆ ಏನರ್ಥ? ಶಾಖಾಹಾರಿಗಳು ಅಂದ್ರೆ ಏನರ್ಥ? ಶಾಖವನ್ನೇ ತಿಂದಿರ್ತಾರೆ ಹೊರತು ಮಾಂಸ ತಿನ್ನೋದಿಲ್ಲ ಅಂತ ಅರ್ಥ. ಅಸಾಧಾರಣ್ಯ ಅವನೇ ಮಾಂಸಾಹಾರಿ ಶಾಖರು ತಿಂತಾನೆ ಈ ಮಧ್ಯೆ, ಅದು ಶಾಖಾಹಾರಿ ಅಂತ ಕರೆಯೋದಿಲ್ಲ ಅವನ ಜ್ಞಾತಕ್ಕೆ. ಶಾಖಾಹಾರಿ ತಿನ್ಬೇಕು ಅಂತ ಹಠ ಇಲ್ಲ ಅವನಿಗಿಲ್ಲ. ಎರಡು ಯಾವುದು ವ್ರತದವರು ಇರ್ತಾರೆ, ವ್ರತ ಮಾಡ್ತಾನೆ ಬೇರೆ, ವ್ರತ ಮಾಡದೇ ಇದ್ದವನು ಕೂಡ ಮಠಗಳಿಗೆ ವ್ರತ ಎಕ್ಸ್ಪ್ಲಾನ್ ಮಾಡಿಬಿಡ್ಬೋದು. ವ್ರತ ಮಾಡಿದವನು ಹೆಸರು ಬರೋದಿಲ್ಲ, ಅಸಾಧಾರಣ್ಯ ಇಲ್ಲ ಅಲ್ಲಿ. ಅಸಾಧಾರಣ್ಯ ಯಾರಿಗೆ ಬರುತ್ತದೋ ವ್ರತನೇ ಮಾಡ್ತೀನಿ ಅನ್ನೋರಿಗೆ. ಆ ಅರ್ಥದಲ್ಲಿ ಪರಮಾತ್ಮ ಚೇತನನೇ ಆಗಿದ್ದಾನೆ, ಸ್ವತಃ ಜ್ಞಾನಿಯೇ ಆಗಿದ್ದಾನೆ ಅಂತ ಹೇಳಿದಾಗ ಸ್ವಾತಂತ್ರ್ಯ ಬರುತ್ತೆ, ಸಾಮಾನ್ಯ ಅರ್ಥದಲ್ಲಿ ಬರೋದಿಲ್ಲ. ಇದಕ್ಕೆ ಅಸಾಧಾರಣ್ಯನ ವ್ಯಪದೇಶ ಭವಂತಿ, ಅದೇ ಅಭಕ್ಷ ವಾಯುಭಕ್ಷ ಅಂತ ಕರೀತಾರಲ್ಲ ಹಾಗೆ. ಅವರಿಗೆ ನೀರು ಕುಡ್ಕೊಂಡೇ ಇರ್ತಾರೆ, ಅವರು ಆಮೇಲೆ ಗಾಡಿ ಕುಡ್ಕೊಂಡೇ ಇರ್ತಾರೆ. ನಾವು ನೀರು ಕುಡಿತೇವೆ, ಗಾಡಿ ಕುಡಿತೇವೆ, ನಮಗೆ ಹೆಸರು ಬಂದಿಲ್ಲ. ನೀರು ಕುಡಿತಾನೆ ಅಂತ ನೀರು ಮಾತ್ರ ಕುಡ್ಕೊಂಡಿದ್ರೆ ಅಸಾಧಾರಣ್ಯ. ಧ್ರುವ ಮಾಡಿದ್ನಲ್ಲ, ಪೂರ್ತಿ ನೀರೇ ಪೂರ್ತಿ ವಾಯು ಕುಡ್ಕೊಂಡೇ ಇದ್ದ, ಪೂರ್ತಿ ನೀರು ಕುಡ್ಕೊಂಡೇ ಇದ್ದ, ಅದನ್ನು ಕರೀತಾರೆ. ಎಲ್ಲದ್ರ ಮಧ್ಯೆ ನೀರು ಕುಡಿತಾನೆ ಅಂತ ಅದು ಎಲ್ಲರಿಗೂ ಇರೋದು, ಅದು ದೊಡ್ಡದಲ್ಲ. ಎಲ್ಲರಿಗೂ ಇರೋದನ್ನು ಹೇಳೋದಕ್ಕೋಸ್ಕರ ಪದ ಉಪಯೋಗಿಸ್ಬೇಕಾಗಿಲ್ಲ. ಅಸಾಧಾರಣ್ಯ ಅಂದ್ರೆ ಸ್ಪೆಷಲ್, ನೀರು ಮಾತ್ರ ಕುಡ್ಕೊಂಡಿದ್ದಾನೆ ಸ್ಪೆಷಲ್ ಅದು. ಅದಕ್ಕೆ ದೇವರಿಗೆ ಪ್ರತಿಯೊಂದು ಶಬ್ದನ ಇಟ್ಕೊಂಡಾಗ ಅಸಾಧಾರಣ್ಯನ ವ್ಯಪದೇಶ ಭವಂತಿ ಅಂತ ನ್ಯಾಯ ಎಕ್ಸ್ಪ್ಲೈನ್ ಮಾಡಿದಾಗ ಸ್ವಾತಂತ್ರ್ಯ ಬರುತ್ತಾಗ ಪ್ರಾಚುರ್ಯ ಅಲ್ಲ, ಸ್ವಾತಂತ್ರ್ಯ ಇದ್ದ ಪ್ರಾಚುರ್ಯ. ಅಸಾಧಾರಣ್ಯ ಪ್ರದೇಶ ಅಂಬುದು 100% ಅದು ಪ್ರಾಚುರ್ಯಕ್ಕಿಂತ ದೊಡ್ಡದು. ಸರ್ವಂ ಚೇತ ಐತೆ ನೋಡಿ, ಚೇತ ಐತೆ, ನಾವು ಚೇತನ, ನಾವು ಸ್ವಲ್ಪ ತಿಳ್ಕೊತೇವೆ ಅಷ್ಟೇ. ಸರ್ವಂ ಚೇತ ಐತೆ, ಇವತ್ತು ಬರೀ ಪಾಸ್ ಆದವನು ಪಾಸ್ ಆದವನು ಅಂತೇಳಿ, ಫಸ್ಟ್ ರ್ಯಾಂಕ್ ಬಂದವನು ಪಾಸ್ ಆದವನು ಹೌದೋ ಅಲ್ವೋ? ಅಸಾಧಾರಣ ಪಾಸ್ ಆಗಿದ್ದ, ಬರೀ ಸಾಧಾರಣ ಪಾಸ್ ಇವನು, ಅಸಾಧಾರಣ್ಯ ಬಂದುಬಿಟ್ಟಿದೆ. ಅದಕ್ಕೆ ಸರ್ವೇ ಚೇತ ಐತೆ ಸರ್ವತ್ರ ವಸ್ತ ಇತ್ಯಾದಿ ರೂಪೇಣ ಸರ್ವೋತ್ತಮ ಗುಣ ಪ್ರತಿಪಾದಕತ್ವ ಇತಿ ಭಾವ. ಎಲ್ಲವನ್ನೂ ತಿಳಿಸ್ಕೊಡ್ತಾನೆ, ಎಲ್ಲರಿಗೂ ತಿಳಿಸ್ಕೊಡ್ತಾನೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮ ಎಷ್ಟು ದೊಡ್ಡ ಸ್ತೋತ್ರ. ಆ ಚೇತನ ಶಬ್ದಕ್ಕೆ ಅರ್ಥ ಮಾಡಬೇಕು. ಇದು ಹೊಸ ವಿಷಯ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರ ಸರ್ವಶಬ್ದವಾಚ್ಯತ್ವದ ಮಹಿಮೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಆಗ ಸಮನ್ವಯಾಧ್ಯಾಯದ ಮಹತ್ವ ಏನು, ಬ್ರಹ್ಮಸೂತ್ರ ವೇದವ್ಯಾಸರು ಬರೆದ ಏನು ವೈಶಿಷ್ಟ್ಯ ಅನ್ನೋದೆಲ್ಲ ತಿಳಿಯುತ್ತೆ. ಯಾವ ಜ್ಞಾನೇನ ಮೋಕ್ಷ ಸ್ಯಾತ್ ತಾವದ್ ಜ್ಞಾತ್ವಾಪಿ ಕೌಶಿಕ. ನೋಡಿ, ಎಷ್ಟು ಜ್ಞಾನದಿಂದ ಮೋಕ್ಷ ಆಗಬೇಕೋ ಅಷ್ಟು ಜ್ಞಾನ ಬಂದಿತ್ತು ಅವರಿಗೆ. ಆದರೆ ಅಧಿಕ ಜ್ಞಾನ ಲಬ್ಧ್ಯರ್ಥಂ ಮೋಕ್ಷೇ ಅಧಿಕ ಸುಖಾಪ್ತಯೇ. ಅಧಿಕ ಜ್ಞಾನ ಬಂದಷ್ಟು ಕೂಡ ಏನಾಗುತ್ತೆ, ಒಂದು ಕೆಲಸ ಮಾಡಿ ಕೆಲಸ ಸೇರಿಬಿಡ್ತಾನೆ, ಅವಾಗ ಕೆಲವು ಎಕ್ಸ್ಟ್ರಾ ಕೋರ್ಸ್ ಮಾಡ್ಕೊಂತಷ್ಟ ಏನಾಗುತ್ತೆ, ಇಂಕ್ರಿಮೆಂಟು ಪ್ರಮೋಷನು ಬರುತ್ತೆ. ಇಲ್ಲದವ್ರು ಬರ್ತಿರಲಿಲ್ಲ. ಇದು ಜ್ಞಾನ, ಅದು ಜ್ಞಾನನೇ. ಈ ಜ್ಞಾನಕ್ಕೆ ಕೆಲಸ ಸಿಕ್ತು, ಆ ಜ್ಞಾನಕ್ಕೆ ಪ್ರಮೋಷನ್ ಸಿಕ್ತು. ಅದಕ್ಕೋಸ್ಕರ ಸಾಮಾನ್ಯ ಅಪರೋಷ್ಟ ಜ್ಞಾನಕ್ಕೆ ಮೋಕ್ಷ ಸಿಗ್ತದೆ. ವಿಶೇಷ ಅಪರೋಷ್ಟ ಜ್ಞಾನ ಬಂದಾಗ ಆನಂದ ಆಚೆಯೇ ಬರ್ತದೆ. ಜಾನೀಯಾಮ್ ತ್ವಾಮಿತಿ ಪ್ರಾಹ ತಸ್. ಇದು ನಮ್ಮ ದೇವರ ಜ್ಞಾನ ಕೊಡು, ಜ್ಞಾನ ಕೊಡು ಅಂತ ಯಾತಕ್ಕೆ ಹೇಳ್ತೇವೆ ಅಂದರೆ, ಜ್ಞಾನದಿಂದ ಭಕ್ತಿ ಜಾಸ್ತಿ ಆಗೋದ್ರಿಂದ ಮುಕ್ತಿಯಲ್ಲಿ ಆನಂದ ವೃದ್ಧಿ ಆಗ್ತದೆ ಅಂತ ಅರ್ಥ. ನಮಗೆ ಜ್ಞಾನ ಬಂದಿದೆ ಆಗಲಿ ಮತ್ತೆ ಕೇಳ್ಬೇಕು ಜ್ಞಾನ ಅಂತ ಕೇಳಾಗಿಲ್ಲ. ಇವತ್ತು ಬಿ ಎನು ಕೋರ್ಸು, ಎಮ್ ಎನು ಕೋರ್ಸೆ, ಇದು ಜ್ಞಾನ ಅದು ಜ್ಞಾನ, ಎಷ್ಟು ವ್ಯತ್ಯಾಸ ಇದೆ ಜ್ಞಾನದಲ್ಲಿ. ಈಗ ಆ ದೃಷ್ಟಿಯಿಂದ ಜ್ಞಾನದಲ್ಲಿ ತಾರತಮ್ಯ ಇರೋದ್ರಿಂದ ನಾವು ಅಪರೋಷ ಜ್ಞಾನಿಗಳು ಕೂಡ ಮತ್ತೇನು ಮಾಡ್ತಾರೆ, ಇನ್ನೂ ಹೆಚ್ಚು ಜ್ಞಾನ ಬೇಕು ಅಂತ ಸಾಧನೆ ಮಾಡ್ತಾರೆ. ಅಧಿಕ ಜ್ಞಾನ ಲಭ್ಯರ್ಥಂ ಇಂದ್ರಾವಿಷ್ಟ ಪ್ರಾಣನಾಮ ಅದೆಲ್ಲ ಓದಿದ್ದೇವೆ ಆಗಲೇ. ಜ್ಞಾನೀಯಾಂ ತ್ವಾಮಿತಿ ಪ್ರಾಹ ತಸ್ಮೈ ಆಹಸ ಕೇಶವ ಇಂದ್ರಾವಿಷ್ಟ ಪ್ರಾಣನಾಮ ತಥಾ ಅನ್ಯಾಶ್ಚಾಭಿಧಾ ಪ್ರಭು ಪ್ರಕೃಷ್ಟಾನಂದ ರೂಪತ್ವ ಪ್ರಾಣ ಇತ್ಯಭಿಧೀಯತೆ. ಆಗ ನಾನೇ ಪ್ರಾಣ ಅಂತ ಪರಮಾತ್ಮ ಹೇಳಿದ. ಏನು ಹಾಗೆ ಅಂದ್ರೆ ಅದನ್ನು ಬಿಡಿಸಿ ಹೇಳ್ತಾರೆ. ಇಲ್ಲಿ ಪ್ರಾಣ ಅಂತಾನೆ ಯಾಕೆ ಹೇಳಬೇಕಾಗಿತ್ತು, ಬೇರೆ ಹೇಳ್ಬೋದಾಗಿತ್ತಲ್ಲ ಅಂದರೆ ಅದಕ್ಕೆಲ್ಲ ಕಾರಣ ಕೊಡ್ತಾರೆ. ಅದನ್ನು ಹೇಳೋಣ. ಓಂ ಜನ್ಮಾದ್ಯಶ್ಚ ಯತೋನ್ವಯಾದಿತರತಶ್ಚಾತ್ತೇಶ್ವರಭಿನ್ನಸ್ವರಾಟ್. ಹೆಂಗೆ ಬರುತ್ತೆ ಅನುಭವ ಉದಾಹರಣೆಗೆ. ಇವತ್ತು ಭಾಳ ಸಿಂಪಲ್. ಸ್ಯಾನಿಟರಿ ಇಂಜಿನಿಯರ್ ಇದ್ದಾನೆ, ಅವನು ಕೆಲಸ ಮಾಡ್ತಾನೆ, ಹಿಡಿದು ಅವನಿಗೆ ಅವನಿಗೆ ಕ್ಲೀನ್ ಮಾಡ್ತಾನೆ. ಮೋರಿನ ಸ್ವಾಮಿತ್ವ ಇದೆ ಅವನಿಗೆ, ಕ್ಲೀನ್ ಮಾಡ್ಬೇಕಂದ್ರೆ ಮಾಡಯ್ಯ ಅಂತ ಹೇಳ್ತಾನೆ. ಅನುಭವ ಬೇಕಾಗಿಲ್ಲ. ಹಾಗಿದ್ರೆ ವಿಷ ಕುಡಿದು ಅವನಿಗೆ ವಿಷ ಕುಡಿಸ ಕೊಲ್ತದೆ ಅಂತ ಹೇಳೋದಕ್ಕೆ ನಿಮ್ಮ ಪ್ರಕಾರ ಏನಾಗ್ಬೇಕು? ಈಗ ಕುಡಿದು ನೋಡೇ ತಿಳಿಬೇಕು, ಸತ್ತ ಹೇಳ್ಬೇಕಾಗ್ತಾ ಮಾತನ್ನ. ಕುಡಿದು ಸತ್ತ ಎಚ್ಚರ ತಪ್ಪಿ ರೂಪಾಯಿ ಇಲ್ಲ ಮತ್ತೆ ವಿಷ ಎಚ್ಚರ ತಪ್ಪಾರೆ ಅಂತ ಆಯ್ತು, ಸತ್ತ ಅಂತ ಆಗೋದಿಲ್ಲಲ್ಲ, ಸ್ವಲ್ಪ ಸತ್ತ ಹೋಗ್ಬೇಕಾಗ್ತದೆ. ಹಾಗಲ್ಲ, ಅದಕ್ಕೆ ದುಃಖ ದರ್ಶನೇನ ಕೆಲವನ್ನ ತಿಳ್ಕೊಳ್ಳೋದು ಬೇರೆ, ಕೆಲವನ್ನ ಅನುಭವಿಸೋದು ಬೇರೆ. ಕೆಟ್ಟದನ್ನು ಯಾವಾಗಲೂ ಕೂಡ ಏನ್ ಮಾಡಬಾರ್ದು, ಅನುಭವಿಸ್ಬಾರ್ದು. ಜ್ಞಾನ ಇರಬೇಕು, ವಿಷಾನ ವಿಷಾನ್ ತಿಳ್ಕೊಬೇಕು ಹೊರತು ಕುಡಿದು ನೋಡಬಾರ್ದು. ಅದೇ ರೀತಿ ಒಳ್ಳೆ ಪದಾರ್ಥನ ಅನುಭವಿಸಿ ನೋಡಬೇಕು. ಮೈಸೂರು ಭಾಳ ಚೆನ್ನಾಗಿ ನೋಡಿಟ್ಬಿಟ್ರೆ ಭಾಳ ಚೆನ್ನಾಗಿ ಫಾರಿಡಾರ್ ಚೆನ್ನಾಗಿಲ್ಲ ಅಂತ ದೂರ ಮಾಡಬೇಕು. ಇದು ಚೆನ್ನಾಗಿದೆ ತಿನ್ನಬೇಕು. ಗುಣಗಳನ್ನು ಅನುಭವಿಸ್ಬೇಕು ಯಾವಾಗಲೂ, ದೋಷಗಳನ್ನು ಅನುಭವಿಸ್ಬಾರ್ದು. ದೋಷದ ಪರಿಜ್ಞಾನ ಬೇರೆ, ದೋಷ ಇದು ಬೇರೆ. ಹುಡಿಯಿಂದ ನಮಗೇನು ಯಾವುದು ತಾಬಕ್ಕೆ ಇರ್ತಕ್ಕಂಥ ಒಂದು ಇದು ಇರೋದು ಕಿಲುಬೆ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕಷ್ಟೆ ಹೊರತು ನಾವು ಹಚ್ಚಿಕೊಂಡು ನಾವೇ ತಿನ್ಬೇಕು ಕಿಲುಬೆ ನೋಡ್ಬೇಕಾದ ಕಾರಣ ಇಲ್ಲ, ಅನುಭವಕ್ಕೆಲ್ಲ ಬರಬೇಕಾದ ಕಾರಣ ಇಲ್ಲ. ಗೊತ್ತಾಯ್ತಾ? ಅವನು ಭ್ರಮೆ ಇದೆ ಅಂತ ತಿಳ್ಕೊಬೋಣ. ದೇವ್ರಿಗೆ ಭ್ರಮೆ ಅನುಭವ ಇದೆಯಾ? ದೇವ್ರಿಗೆ ಭ್ರಮೆ ಅನುಭವ ಅಂದ್ರೆ ದೇವ್ರ ಏನಾಗ್ಬಿಡ್ತಾನೆ? ಭ್ರಾಂತ ಗುಣ ದೋಷಿ ಆಗಿಬಿಡ್ತಾನೆ. ಆದ್ರೆ ಭ್ರಮೆ ಹೇಗಿರುತ್ತೆ ದೇವ್ರಿಗೆ ಗೊತ್ತು? ಅದು ಗೊತ್ತು. ಭ್ರಮೆ ಹೇಗಿರುತ್ತೆ? ಡಾಕ್ಟರ್ಸ್ ಎಲ್ಲ ಇದ್ದಾರೆ, ರೋಗದ ವಿಷಯ ಗೊತ್ತು. ಅವರು ರೋಗಿಗಳಲ್ಲ, ರೋಗ ಬಂದ್ರೆ ಪೇಷಂಟ್ ಆಗಿಬಿಡ್ತಾನೆ, ಡಾಕ್ಟರ್ ಆಗೋದಿಲ್ಲ. ಅದು ರೋಗ ಗೊತ್ತಿಲ್ಲದೆ ಹೋದ್ರೆ ಡಾಕ್ಟರ್ ಆಗೋದಿಲ್ಲ, ಅನುಭವಿಸ್ಬಿಟ್ರೆ ರೋಗಿ ಆಗಿಬಿಡ್ತಾನೆ. ಗೊತ್ತಾಯ್ತಾ? ಅನುಭವಿಸಿದ ರೋಗಿ ಆಗ್ತಾರೆ, ಗೊತ್ತಿರೋ ಡಾಕ್ಟರ್ ಆಗೋದಿಲ್ಲ. ಏನ್ ಮಾಡ್ಬೇಕು ಅವನೀಗ? ಅದೇ ಎಲ್ಲ ಡಾಕ್ಟರ್ ಅಲ್ಲ, ಎಲ್ಲರೂ ಅನುಭವಿಸಿ ಡಾಕ್ಟರ್ ಆಗೋದಾದ್ರೆ ಗೋವಿಂದ ಸತ್ತ ಹೋಗ್ಬಿಟ್ಟಿರ್ತಾರೆ ಸತ್ಯ. ಅದರಿಂದ ಅವ್ರೇನಾಗ್ಬೇಕು, ರೋಗದ ಜ್ಞಾನ ಇರಬೇಕು, ರೋಗಿ ಆಗಬಾರ್ದು. ರೋಗದ ಜ್ಞಾನ ಬೇರೆ, ರೋಗದ ಅನುಭವ ಬೇರೆ. ಅದನ್ನ ತಿಳ್ಕೊಳ್ಳೋಕೆ ಹೊರಟ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಹ್ಮ್, ಹೌದು. ಎಲ್ಲಿತ್ತು ಲಿಂಗೇಶ್ವರಿ? ಲಿಂಗೇಶ್ವರಿ ಸ್ವರೂಪ ದೇಹ ಪ್ರಶ್ನೆ, ಸ್ವರೂಪನೇ ಅಲ್ಲ, ಲಿಂಗದೇಹ ಅಟ್ಯಾಚ್ಮೆಂಟ್ ಇಂದ ಬಂದಿತ್ತು. ಇಲ್ಲ, ಸ್ವರೂಪ ದೇಹದ ದೋಷ ಇದ್ದು ಬಿಟ್ರೆ ಅವನಿಗೆ ಮುಕ್ತಿ ಆಗ ಚಾನ್ಸೇ ಇಲ್ಲ. ಸ್ವರೂಪದಲ್ಲಿ ಒಂದು ದೋಷ ಇರ್ತದೆ, ತಾರತಮ್ಯ ಎಂಬ ಸ್ವರೂಪದಲ್ಲೇ ಇರ್ತದೆ. ಗೊತ್ತಾಯ್ತಾ? ಸ್ವರೂಪದಲ್ಲೇ ಇರೋದು ತಾರತಮ್ಯ. ಗೊತ್ತಾಯ್ತಾ? ಹೆಚ್ಚು ದುಃಖ, ಹೆಚ್ಚು ಸುಖ, ಕಡಿಮೆ ಸುಖ ಅನ್ನೋದೆಲ್ಲ ಸ್ವರೂಪದಲ್ಲಿದೆ. ಆದ್ರೆ ಲಿಂಗದೇಹದಲ್ಲಿ ದುಃಖ ಬರೋದ ಕಾರಣ ಲಿಂಗದೇಹ ಆಗುತ್ತೆ. ಈ ಲಿಂಗದೇಹದಿಂದ ಅಭಿಮಾನ ಕ್ರಿಯೇಟ್ ಆಗ್ತದೆ. ಆ ಲಿಂಗದೇಹ ಯಾವಾಗ ಮುಗಿದೇ ಹೋಗ್ಬಿಟ್ರೆ ಅಭಿಮಾನ ಪೂರ್ತಿ ಹೋಗುತ್ತೆ. ಜ್ಞಾನ ಬಂದ ಮೇಲೆ ಲಿಂಗದೇಹ ಡಿಂಕ್ ಆಗ್ತದೆ. ಇವತ್ತು ಕ್ಲಚ್ ಹೊತ್ತಿದ ತಕ್ಷಣ ಗೇರ್ ಏನಾಗ್ತದೆ? ಡೀಲಿಂಕ್ ಆಯ್ತು ಅಷ್ಟೇ. ಯಾರಿಗೆ? ಮುಕ್ತಿಯೋಗ್ಯರಿಗೆ ಯಾರಿಗೂ ದುಃಖ ಇಲ್ಲ. ಮುಕ್ತಿಯೋಗ್ಯರಿಗೆ ಅವ್ರಿಗಿರ್ಲೇಬೇಕು. ಸ್ವರೂಪದಲ್ಲೇ ದುಃಖ ಇರೋದವರಿಗೆ, ಅದಕ್ಕೆ ಮೋಕ್ಷ ಆಗೋದಿಲ್ಲ. ಅವ್ರಿಗೆ ಸ್ವರೂಪದಲ್ಲೇ ದುಃಖ ಇರೋದ್ರಿಂದ ಮೋಕ್ಷ ಆಗೋದಿಲ್ಲ. ಇವತ್ತು ಬಿಳಿ ಬಟ್ಟೆನ ಕಪ್ಪಾದ್ರೆ ಒಗಿಬಹುದು, ಕಪ್ಪು ಬಟ್ಟೆನೇ ಆಗಿದ್ರೆ ಒಗೆದ ಬಟ್ಟೆ ಹರಿದು ಹೋಗುತ್ತೆ ಅಷ್ಟೇ ಹೊರತು ಅದು ಒಗೆ ತೆಗಿಲಕ್ ಬರದೇ. ಆ ರೀತಿ ಯಾವ್ದನ್ನ ಹೌದು ಎಲ್ಲರೂ ಅಷ್ಟೇ ಕಾವ್ಯ ಬರೀ ವಾದ್ಯರಸ ಯಾವ್ದನ್ನು ಕೂಡ ಶೃಂಗಾರ ಬರೀತಾರೆ. ಬಾಲಸಂದೆ ಶೃಂಗಾರದ ಅನುಭವ ಏನೂ ಇಲ್ಲ, ಆದ್ರೆ ಶೃಂಗಾರದ ಜ್ಞಾನ ಇದೆ, ಜ್ಞಾನ ಇರಲೇಬೇಕು ಯಾವಾಗ. ತತ್ರಾಪಿ ಜಂ ಜನ್ಮ ಜಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯ ತೇಜೋ ವಾರ್ಯ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ.